ಈ ಧರ್ಮಭೂಮಿಗೆ ಬಂದಿರುವ ಮಿತ್ರರೇ ಮತ್ತು ಆಗಂತುಕರೇ, ಈ ಧ್ಯಾನ ಕೇಂದ್ರದಲ್ಲಿ ಏನನ್ನು ಕಲಿಸಲಾಗುತ್ತಿದೆ ಎಂದು ನಿಶ್ಚಿತವಾಗಿ ನೀವು ಕುತೂಹಲವುಳ್ಳವರಾಗಿದ್ದೀರಿ. ಈ ಕೇಂದ್ರದಲ್ಲಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಕಡೆ ವಿಪಶ್ಯನಾ ಕೇಂದ್ರಗಳಲ್ಲಿ ಯಾವ ಧಾರ್ಮಿಕ ತತ್ವಗಳನ್ನು ಬೋಧಿಸುವುದಿಲ್ಲ, ಕೇವಲ ಬದುಕುವ ರೀತಿಯನ್ನು ಕಲಿಸಲಾಗುವುದು. ನೀವು ನಿಮ್ಮೊಳಗೆ ಶಾಂತಿಯಿಂದ ತುಂಬಿದ, ಸಾಮರಸ್ಯದಿಂದ ಕೂಡಿದ ಜೀವನ ನಡೆಸುತ್ತಾ ಹೇಗೆ ಇತರರ ಬಗ್ಗೆಯೂ ಶಾಂತಿ ಹಾಗೂ ಸಾಮರಸ್ಯವನ್ನೇ ಬೆಳೆಸಿಕೊಳ್ಳುವುದು ಎಂದು ಹೇಳಿಕೊಡಲಾಗುವುದು. ಇದೊಂದು ಬದುಕುವ ಕಲೆ. ಇದಕ್ಕೂ ಸಂಪ್ರದಾಯಗಳಿಗೂ ಯಾವ ಸಂಬಂಧವೂ ಇಲ್ಲ. ಇದಕ್ಕೂ ಯಾವ ಕುರುಡು ನಂಬಿಕೆಗಳಿಗೂ, ತತ್ವಸಿದ್ಧಾಂತಗಳಿಗೂ, ರೂಢಿಯ ಆಚರಣೆ ಕಂದಾಚಾರಗಳಿಗೂ ಯಾವ ಸಂಬಂಧವೂ ಇಲ್ಲ. ಇದೊಂದು ಬದುಕುವ ರೀತಿ, ಒಂದು ಒಳ್ಳೆಯ ಬದುಕುವ ರೀತಿ. ಆದ್ದರಿಂದ ಈ 10 ದಿನಗಳ ವಿಪಶ್ಯನಾ ಶಿಬಿರಗಳಲ್ಲಿ ಸೇರುವ ಜನರು ಪಂಚಶೀಲಗಳನ್ನು ಪಾಲಿಸುವ ಒಂದು ಪ್ರತಿಜ್ಞೆ ಮಾಡಬೇಕಾಗುತ್ತದೆ. ಈ ಪಂಚಶೀಲಗಳೆಂದರೆ: ಜೀವಹತ್ಯೆ ಮಾಡದಿರುವುದು, ಕಳ್ಳತನ ಮಾಡದಿರುವುದು, ಯಾವುದೇ ರೀತಿಯ ಲೈಂಗಿಕ ಅತ್ಯಾಚಾರ ಮಾಡದಿರುವುದು, ಸುಳ್ಳು ಹೇಳದಿರುವುದು, ಯಾವ ರೀತಿಯ ಮಾದಕ ಪದಾರ್ಥಗಳನ್ನು ಸೇವಿಸದಿರುವುದು. ಇದು ಒಂದು ನೀತಿಯುತ ಬದುಕುವ ರೀತಿ. ಇದು ಎಲ್ಲರಿಗೂ ಶ್ರೇಯಸ್ಕರವಾದದ್ದು, ಎಲ್ಲರಿಗೂ ಒಳ್ಳೆಯದು. ಇದನ್ನು ಎಲ್ಲ ಧರ್ಮಗಳೂ ಒಪ್ಪುತ್ತವೆ ಮತ್ತು ಎಲ್ಲ ಧರ್ಮಗಳಲ್ಲೂ ಬೋಧಿಸಲಾಗಿದೆ. ಆದರೂ ಇವುಗಳನ್ನು ಪಾಲಿಸುವುದು ಬಹಳ ಕಠಿಣವೂ ಹೌದು. ಮತ್ತು ಇವುಗಳನ್ನು ಪಾಲಿಸುವುದು ಏಕೆ ಇಷ್ಟು ಕಠಿಣವೆಂಬುದಕ್ಕೆ ಮುಖ್ಯವಾಗಿ ನಮಗೆ ನಮ್ಮ ಮನಸ್ಸಿನ ಮೇಲೆ ಹತೋಟಿ ಇಲ್ಲದೇ ಇರುವುದೇ ಕಾರಣ. ಒಬ್ಬ ಕುಡುಕನಿಗೆ ತಾನು ಕುಡಿಯಬಾರದೆಂದು ಚೆನ್ನಾಗಿ ಗೊತ್ತಿರುತ್ತದೆ. ಒಬ್ಬ ಜೂಜುಖೋರನಿಗೆ ತಾನು ಜೂಜಾಡಬಾರದೆಂದು ಚೆನ್ನಾಗಿ ಗೊತ್ತಿರುತ್ತದೆ. ಇದೇ ರೀತಿ ಯಾವುದೇ ಚಟಕ್ಕೆ ಬಲಿಯಾದ ವ್ಯಕ್ತಿಗೆ ಇದು ಸರಿಯಲ್ಲವೆಂದೂ ಗೊತ್ತಿರುತ್ತದೆ ಮತ್ತು ತಾನು ಇದನ್ನು ಮಾಡಬಾರದೆಂದೂ ಚೆನ್ನಾಗಿ ಗೊತ್ತಿರುತ್ತದೆ. ಆದರೂ ಆ ವ್ಯಕ್ತಿಗೆ ಇದರಿಂದ ದೂರವಿರಲಾಗುವುದಿಲ್ಲ, ಏಕೆಂದರೆ ಆ ವ್ಯಕ್ತಿಗೆ ತನ್ನ ಮನಸ್ಸಿನ ಮೇಲೆ ಹತೋಟಿಯೇ ಇರುವುದಿಲ್ಲ, ಹಿಡಿತವೇ ಇರುವುದಿಲ್ಲ. ಆದ್ದರಿಂದ ಪಂಚಶೀಲ ಪಾಲನೆಯ ದೀಕ್ಷೆ ಕೈಗೊಂಡ ಮೇಲೆ ಮುಂದಿನ ಕೆಲಸ ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಪಡೆಯುವುದು. ಹತೋಟಿ ಬೆಳೆಸಿಕೊಳ್ಳುವುದು ಹೇಗೆ? ಹೀಗೆ ಮನಸ್ಸಿನ ಮೇಲೆ ಪ್ರಭುತ್ವ ಗಳಿಸಲು ಅದನ್ನು ಯಾವುದಾದರೊಂದು ವಸ್ತುವಿನ ಮೇಲೆ ಏಕಾಗ್ರ ಮಾಡುವ ತರಬೇತಿ ಕೊಡಬೇಕು. ಅದಕ್ಕಾಗಿ ಇಲ್ಲಿ ಆರಿಸಿಕೊಂಡಿರುವ ವಸ್ತು ಸಾರ್ವಜನಿಕವಾಗಿದೆ, ಇಡೀ ಮಾರ್ಗವೇ ಸಾರ್ವಜನಿಕವಾಗಿದೆ. ಇದಕ್ಕೂ ಸಂಪ್ರದಾಯಕ್ಕೂ ಯಾವ ಸಂಬಂಧವೂ ಇಲ್ಲ. ಆದ್ದರಿಂದ ಮನಸ್ಸನ್ನು ಏಕಾಗ್ರ ಮಾಡಲು ಆರಿಸಿಕೊಂಡ ಅಥವಾ ಬಳಸುವ ವಸ್ತುವು ಸಾರ್ವಜನಿಕವಾಗಿದೆ. ಇದು ಯಾವ ಮತ ಪಂಥ ಧರ್ಮಗಳಿಗೂ ಸೇರಿದ್ದಲ್ಲ. ಒಬ್ಬ ಸಾಧಕರಾಗಿ ನೀವು ಇಲ್ಲಿ ಉಸಿರಾಟವನ್ನು, ಶುದ್ಧ ಉಸಿರಾಟವನ್ನು ಗಮನಿಸುವುದರ ಮೂಲಕ ಮನಸ್ಸನ್ನು ಏಕಾಗ್ರ ಮಾಡುವುದನ್ನು ಕಲಿಯುವಿರಿ. ಕೇವಲ ಉಸಿರಾಟವನ್ನು, ಪ್ರಾಕೃತಿಕ ಉಸಿರಾಟವನ್ನು. ಉಸಿರು ಹೇಗೆ ಒಳಗೆ ಬರುವುದೋ ಹಾಗೆ, ಹೇಗೆ ಹೊರಗೆ ಹೋಗುವುದೋ ಹಾಗೇ ಗಮನಿಸುವಿರಿ. ಬೇರೇನನ್ನೂ ಮಾಡದೆ ಕೇವಲ ಗಮನಿಸುವಿರಿ. ಉಸಿರಿನ ಮೇಲೆ ಯಾವ ನಿಯಂತ್ರಣವೂ ಬೇಡ. ಪ್ರಕೃತಿ ತನ್ನ ಪಾತ್ರವನ್ನು ವಹಿಸಲಿ. ಉಸಿರು ಆಳವಾಗಿ ಬರುತ್ತಿದ್ದರೆ ಉಸಿರು ಆಳವಾಗಿದೆ ಎಂದು ಅರಿಯುವಿರಿ. ಅದು ಆಳವಿಲ್ಲದೆ ಹಗುರವಾಗಿ ಬರುತ್ತಿದ್ದರೆ ಆಳವಿಲ್ಲದ್ದು ಎಂದಷ್ಟೇ ಅರಿಯಿರಿ. ಅದು ಬಲಹೊಳ್ಳೆಯ ಮುಖಾಂತರ ಬಂದು ಹೋಗುತ್ತಿದ್ದರೆ ನೀವು ಅದು ಬಲಹೊಳ್ಳೆಯಲ್ಲಿ ಬರುತ್ತಿದೆ ಎಂದು ಅರಿಯುತ್ತೀರಷ್ಟೇ. ಅಷ್ಟೇ ಮಾಡಬೇಕಾದದ್ದು. ಅದು ಎಡಹೊಳ್ಳೆಯ ಮುಖಾಂತರ ಬಂದು ಹೋಗುತ್ತಿದ್ದರೆ ಅದು ಎಡಹೊಳ್ಳೆಯ ಮುಖಾಂತರ ಬಂದು ಹೋಗುತ್ತಿದೆ ಎಂದು ಅರಿಯುವಿರಿ. ಅಷ್ಟೇ, ಕೇವಲ ಅರಿಯುತ್ತೀರಿ. ನಿಮ್ಮದೇ ಉಸಿರು, ಅದು ಸಹಜವಾಗಿ ಹೇಗೆ ಒಳಗೆ ಬರುತ್ತಿದೆಯೋ ಹಾಗೆಯೇ, ಹೇಗೆ ಹೊರಗೆ ಹೋಗುತ್ತಿದೆಯೋ ಹಾಗೆಯೇ ಕೇವಲ ಗಮನಿಸಿ. ಈ ಧ್ಯಾನವಸ್ತು ಎಲ್ಲರಿಗೂ ಒಪ್ಪಿಗೆಯಾದದ್ದೇ. ಈ ಧ್ಯಾನವಸ್ತು ಒಬ್ಬ ಹಿಂದುವಿಗೂ ಸರಿ ಎನಿಸುತ್ತದೆ. ಒಬ್ಬ ಮುಸಲ್ಮಾನ ಸಹ ಈ ವಸ್ತುವಿನ ಮೇಲೆ ಧ್ಯಾನ ಮಾಡಬಹುದು. ಒಬ್ಬ ಬೌದ್ಧ, ಒಬ್ಬ ಜೈನ, ಒಬ್ಬ ಕ್ರಿಸ್ತ, ಒಬ್ಬ ಯಹೂದ್ಯ, ಯಾರೇ ಆಗಲಿ, ಅದರಿಂದೇನೂ ವ್ಯತ್ಯಾಸವಿಲ್ಲ. ಯಾರೇ ಆಗಲಿ ಈ ವಸ್ತುವಿನ ಆಧಾರದಿಂದ ಸಾಧನೆ ಮಾಡಬಹುದು, ಏಕೆಂದರೆ ಇದು ಸಾರ್ವಜನಿಕವಾಗಿದೆ. ಯಾರಾದರೂ ದೇವದೇವಿಯರ ಹೆಸರನ್ನೋ ಜಪವನ್ನೋ ಅಥವಾ ದೇವದೇವಿಯರ ರೂಪ ಅಥವಾ ಆಕಾರದ ಧ್ಯಾನವನ್ನು ಮಾಡಿದರೆ ಅದು ಒಂದು ಪಂಥಕ್ಕೆ, ಒಂದು ಜಾತಿಗೆ ಅಥವಾ ಸಂಪ್ರದಾಯಕ್ಕೆ ಸೇರಿದ್ದಾಗುತ್ತದೆ. ಆದರೆ ಉಸಿರು ಸಹಜವಾಗಿ ಒಳಗೆ ಬರುತ್ತಿದೆ, ಸಹಜವಾಗಿ ಹೊರಕ್ಕೆ ಹೋಗುತ್ತಿದೆ. ಇದು ಒಂದು ಸಾರ್ವಜನಿಕ ಧ್ಯಾನ ವಸ್ತುವಾಗುತ್ತದೆ. ಇದನ್ನು ಗಮನಿಸುವ ಮೂಲಕ ಸಾಧಕನಿಗೆ ಮನಸ್ಸನ್ನು ಏಕಾಗ್ರ ಮಾಡಲು ತರಬೇತಿ ಸಿಗುತ್ತದೆ. ಎಂದರೆ ಸಾಧಕನಿಗೆ ತನ್ನ ಮನಸ್ಸಿನ ಮೇಲೆ ಹತೋಟಿ ಸಿಕ್ಕುತ್ತದೆ. ಆದರೆ ಕೇವಲ ಇಷ್ಟೇ ಸಾಲದು. ತನ್ನ ಮನಸ್ಸಿನ ಮೇಲೆ ಒಳ್ಳೆಯ ನಿಯಂತ್ರಣವುಳ್ಳ ವ್ಯಕ್ತಿಯು ತನ್ನ ಮಾತಿನ ಮುಖಾಂತರ ಅಥವಾ ದೈಹಿಕ ಕರ್ಮಗಳ ಮುಖಾಂತರ ಇತರರಿಗೆ ಹಾನಿಯಾಗುವಂಥ ಕೆಲಸ ಮಾಡಬಹುದು. ಮುಂದಿನ ಹೆಜ್ಜೆ ಮತ್ತು ಬಹಳ ಮುಖ್ಯವಾದ ಹೆಜ್ಜೆ ಮನಸ್ಸಿನ ಶುದ್ಧೀಕರಣ. ಮನಸ್ಸು ಶುದ್ಧವಾಗಿದ್ದು ಇಂಥ ಶುದ್ಧ ಮನಸ್ಸಿನ ಮೇಲೆ ನಿಯಂತ್ರಣ ಸಿಕ್ಕರೆ ಅದನ್ನು ದುರುಪಯೋಗಪಡಿಸುವ ಅಪಾಯ ಇರುವುದಿಲ್ಲ. ಶುದ್ಧ ಮಾಡಲ್ಪಟ್ಟ ಮನಸ್ಸು ಯಾರಿಗೂ ಹಾನಿ ಮಾಡುವುದಿಲ್ಲ. ಮತ್ತು ಈ ರೀತಿ ಮನಸ್ಸನ್ನು ನಿರ್ಮಲ ಮಾಡುವ ಕೆಲಸ ಯಾವುದೊಂದು ಮತ ಪಂಥಕ್ಕೂ ಸೇರದ ಸಾರ್ವಜನಿಕ ಕ್ರಿಯೆ. ಇದನ್ನು ಮಾಡಲು ಸಾಧಕ ತನ್ನ ಮನಸ್ಸನ್ನು ಗಮನಿಸುವುದನ್ನು ಕಲಿಯುತ್ತಾನೆ. ಸಾಧಕ ತನ್ನ ಮನಸ್ಸಿನಲ್ಲಿನ ಭಾವನೆಗಳಿಂದಾಗಿ ಶರೀರದಲ್ಲಿ ಕಾಣಬರುವ ಜೀವರಾಸಾಯನಿಕ ಪ್ರತಿಕ್ರಿಯೆಗಳನ್ನು ಗಮನಿಸುವುದನ್ನು ಕಲಿಯುತ್ತಾನೆ. ಉದಾಹರಣೆಗೆ, ದ್ವೇಷ ಅಥವಾ ದುರ್ಭಾವನೆಯ ವಿಕಾರ ಮನಸ್ಸಿನಲ್ಲಿ ಎದ್ದಿತೆನ್ನಿ, ಆಗ ಶರೀರದಲ್ಲಿ ಏನು ತೋರಲಾರಂಭಿಸಿತು? ಶರೀರದ ಮೇಲೆ ಸ್ವಲ್ಪ ಇಷ್ಟವಾಗದ ಸಂವೇದನೆಗಳು ಅಥವಾ ಅನುಭವಗಳು ಆಗತೊಡಗಿದವು. ಈ ರೀತಿಯ ಸಂವೇದನೆಗಳನ್ನು ಸಾಧಕ ಗಮನಿಸತೊಡಗುತ್ತಾನೆ. ಇಡೀ ಶರೀರ ಬಿಸಿಬಿಸಿಯಾಗಬಹುದು, ಎದೆಯ ಬಡಿತ ಹೆಚ್ಚಬಹುದು, ಉದ್ವೇಗ ಹೆಚ್ಚಾಗಬಹುದು. ನೀವು ಮಾಡಬೇಕಾದದ್ದು ಏನೂ ಇಲ್ಲ, ಕೇವಲ ಗಮನಿಸುವುದು ಅಷ್ಟೇ. ಈಗ ಮನಸ್ಸಿನಲ್ಲಿ ಸಿಟ್ಟು ಉತ್ಪತ್ತಿಯಾಗಿದೆ ಎಂದು ಒಪ್ಪಿಕೊಳ್ಳುವುದು ಅಷ್ಟೇ. ನೋಡು, ಇದರಿಂದ ಶರೀರ ಬಿಸಿಬಿಸಿಯಾಗಿದೆ ಅಥವಾ ಎದೆಯ ಬಡಿತ ಹೆಚ್ಚಾಗಿದೆ ಅಥವಾ ಉದ್ವೇಗ ಎನ್ನಿಸುತ್ತದೆ, ಹೀಗೆ ಏನೇ ಇರಲಿ ಇಂಥ ಅನಿಸಿಕೆಯನ್ನು ಅಥವಾ ಸಂವೇದನೆಯನ್ನು ಗಮನಿಸಬೇಕು ಅಷ್ಟೇ. ಮತ್ತು ಈಗ ಈ ಕ್ಷಣದಲ್ಲಿ ನನ್ನ ಮನಸ್ಸು ಇಂಥ ವಿಕಾರಕ್ಕೆ ತುತ್ತಾಗಿದೆಯೆಂದು ಒಪ್ಪಿಕೊಳ್ಳುವುದು ಅಷ್ಟೇ. ಮತ್ತು ನೀವು ಹೀಗೆ ಮಾಡುವಾಗ ಇದರಿಂದ ಬಿಡುಗಡೆ ಹೊಂದುತ್ತಿರುವುದನ್ನು ನೀವೇ ನೋಡುತ್ತೀರಿ. ನೀವು ಇದನ್ನು ಹತ್ತಿಕ್ಕಲಿಲ್ಲ ಮತ್ತು ನೀವು ಈ ವಿಕಾರವು ಮಾತಿನಿಂದಲೇ ಅಥವಾ ದೈಹಿಕ ಕೃತಿಯಿಂದಾಗಲಿ ಮುಕ್ತವಾಗಿ ಪ್ರಕಟವಾಗಲು ಅವಕಾಶವನ್ನೂ ಕೊಡಲಿಲ್ಲ. ನೀವು ಅದನ್ನು ಕೇವಲ ಗಮನಿಸಿದ್ದೀರಿ. ಹೀಗೆ ಗಮನಿಸುತ್ತಾ ಗಮನಿಸುತ್ತಾ ಪದರ ಪದರಾಗಿ ಈ ವಿಕಾರವು ಕಳಚುತ್ತಾ ಹೋಗುತ್ತದೆ ಮತ್ತು ನೀವು ಇದರಿಂದ ಬಿಡುಗಡೆ ಹೊಂದುತ್ತೀರಿ. ಮತ್ತು ಹೀಗೆ ಸಾಧನೆ ಮಾಡುತ್ತಾ ಇದ್ದರೆ ನಾವು ಬಲಿಯಾಗಿರುವ ಅಥವಾ ದಾಸರಾಗಿರುವ ಹಲವು ಚಟಗಳಿಂದ, ದುರಭ್ಯಾಸಗಳಿಂದ ಹೊರಬರುತ್ತೇವೆ. ಪ್ರತಿ ವ್ಯಕ್ತಿಯು ತನ್ನ ಅಭ್ಯಾಸಗಳ, ತನ್ನ ನಡವಳಿಕೆಗಳ ದಾಸನೇ ಆಗಿರುತ್ತಾನೆ. ಯಾವುದಾದರೊಂದು ಅನುಭವ ಮನಸ್ಸಿಗೆ ಸಂತೋಷ ಕೊಟ್ಟಾಗಲೆಲ್ಲ ಅದು ಇನ್ನೂ ಬೇಕೆಂದು ಬಯಸುವುದು, ಅದಕ್ಕೆ ಅಂಟಿಕೊಳ್ಳುವುದು ಅಭ್ಯಾಸವಾಗಿ ಬಿಟ್ಟಿರುತ್ತದೆ. ಅದೇ ರೀತಿ ಮನಸ್ಸಿಗೆ ಹಿಡಿಸದ ಅಥವಾ ಇಷ್ಟವಾಗದ್ದು ಎದುರಾದಾಗ ದ್ವೇಷದಿಂದ, ರೋಷದಿಂದ, ಸಿಟ್ಟಿನಿಂದ ಪ್ರತಿಕ್ರಿಯೆ ಮಾಡುವುದು ಅಭ್ಯಾಸವಾಗಿ ಬಿಟ್ಟಿರುತ್ತದೆ. ಈ ಎರಡೂ ಸಂದರ್ಭಗಳಲ್ಲಿ ಬಹಳ ಉದ್ವೇಗಗೊಳ್ಳುತ್ತೇವೆ ಮತ್ತು ಬಹಳ ಸಿಡಿಮಿಡಿಗೊಳ್ಳುತ್ತೇವೆ. ಹೀಗೆ ಅಭ್ಯಾಸ ಮಾಡುವುದರಿಂದ ಈ ಅಭ್ಯಾಸ ಬಲವನ್ನು ಮುರಿದು ನಿಧಾನವಾಗಿ ಅದರಿಂದ ಹೊರಬರಲಾರಂಭಿಸುತ್ತೇವೆ. ಯಾರೇ ಆಗಲಿ ಯಾವಾಗ ವಿಕಾರಗಳಿಗೆ ತುತ್ತಾಗುತ್ತಾರೋ ಆಗ ಅವರು ಬಹಳ ಉದ್ವೇಗಗೊಳ್ಳುತ್ತಾರೆ ಮತ್ತು ಬಹಳ ದುಃಖಕ್ಕೀಡಾಗುತ್ತಾರೆ. ಅವರು ತಮ್ಮನ್ನು ಹಿಂದೂಗಳೆನ್ನಲಿ ಅಥವಾ ಮುಸಲ್ಮಾನರೆನ್ನಲಿ ಅಥವಾ ಜೈನರೆನ್ನಲಿ ಅಥವಾ ಕ್ರೈಸ್ತರೋ ಅಥವಾ ಯಹೂದಿಗಳೋ ಎನ್ನಲಿ, ಅದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಮನುಷ್ಯನೆಂದರೆ ಮನುಷ್ಯನೇ. ಮನಸ್ಸಿನಲ್ಲಿ ವಿಕಾರ ತಲೆದೋರಿದ ಘಳಿಗೆಯಲ್ಲಿ ಆ ವ್ಯಕ್ತಿ ದುಃಖಿಯಾಗಿಯೇ ಆಗುತ್ತಾನೆ. ಮತ್ತು ಹೀಗೆ ದುಃಖಕ್ಕೊಳಗಾದ ವ್ಯಕ್ತಿ ತನ್ನ ದುಃಖವನ್ನು ತನ್ನೊಳಗೆ ಇಟ್ಟುಕೊಳ್ಳುವುದಿಲ್ಲ, ಆತ ಅದನ್ನು ಎಲ್ಲೆಡೆ ಎರಚತೊಡಗುತ್ತಾನೆ, ಎಲ್ಲರಿಗೂ ದುಃಖವನ್ನು ಹಂಚತೊಡಗುತ್ತಾನೆ, ಎಲ್ಲರನ್ನೂ ದುಃಖದಲ್ಲಿ ಮುಳುಗಿಸುತ್ತಾನೆ. ತನ್ನ ಸುತ್ತಲ ಪರಿಸರವನ್ನು ಬಹಳ ಉದ್ವೇಗಕ್ಕೆ, ತಳಮಳಕ್ಕೆ ಒಳಪಡಿಸುತ್ತಾನೆ. ಆ ಸಮಯದಲ್ಲಿ ಆತನ ಸಂಪರ್ಕಕ್ಕೆ ಬಂದ ಎಲ್ಲರೂ ನೆಮ್ಮದಿಯನ್ನು ಕಳೆದುಕೊಂಡು ದುಃಖಿಗಳೇ ಆಗುತ್ತಾರೆ. ಖಂಡಿತ ಇದು ಬದುಕುವ ರೀತಿಯಲ್ಲ, ಇದು ಒಳ್ಳೆಯ ಬಾಳುವ ರೀತಿಯಲ್ಲ. ಈ ಧ್ಯಾನವು ನಿಮಗೆ ಚೆನ್ನಾಗಿ ಬದುಕುವುದು ಹೇಗೆಂದು ಕಲಿಸುತ್ತದೆ. ಶಾಂತಿಯಿಂದ ಕೂಡಿ ಬದುಕುವುದು ಹೇಗೆ, ಸಾಮರಸ್ಯದಿಂದ ಬದುಕುವುದು ಹೇಗೆ, ತನಗೆ ಕೇವಲ ಶಾಂತಿಯನ್ನೇ ಉಂಟು ಮಾಡಿಕೊಳ್ಳುವುದು ಹೇಗೆ, ಮತ್ತು ಇತರರಿಗೂ ಕೇವಲ ಶಾಂತಿ ಮತ್ತು ಸಾಮರಸ್ಯವನ್ನೇ ಉಂಟು ಮಾಡುವುದು ಹೇಗೆ ಎಂದು ಕಲಿಸುತ್ತದೆ. ಇದರ ಫಲವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದ ಎಲ್ಲ ಜನರು ಬಹಳ ಶಾಂತಿ ಮತ್ತು ಸಾಮರಸ್ಯದ ಅನುಭವ ಪಡೆದುಕೊಳ್ಳುತ್ತಾರೆ. ಬುದ್ಧಿಪೂರ್ವಕ ಎಲ್ಲರಿಗೂ ನೀವು ಆರಂಭದಲ್ಲಿ ದೀಕ್ಷೆ ತೆಗೆದುಕೊಂಡ ಈ ಪಂಚಶೀಲಗಳ ಪಾಲನೆ ಎಷ್ಟು ಒಳ್ಳೆಯದೆಂದು ಅರ್ಥವಾಗುತ್ತದೆ. ಮನುಷ್ಯ ಸಂಘಜೀವಿ, ಸಮಾಜದಲ್ಲಿ ಆತ ಬದುಕಲೇಬೇಕಾಗುತ್ತದೆ. ಶರೀರದಿಂದಾಗಲಿ ಮಾತಿನಿಂದಾಗಲಿ ಬೇರೆಯವರಿಗೆ ನೋವು ಉಂಟು ಮಾಡುವ, ಹಾನಿ ಮಾಡುವ, ಇತರರ ಶಾಂತಿ ಭಂಗ ಮಾಡುವ, ಸಾಮರಸ್ಯ ಕೆಡಿಸುವ ಯಾವ ಕೆಲಸಗಳನ್ನೂ ಮಾಡಬಾರದು. ಹಾಗಾಗಬೇಕಾದರೆ ಈ ಪಂಚಶೀಲಗಳ ಪಾಲನೆ ಅತ್ಯಗತ್ಯ ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ. ಆದರೆ ಈ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಹಿಂದಿನ ಋಷಿಮುನಿಗಳು ಹೇಳಿದಂತೆ ನೀತಿಯುತ ಜೀವನ ನಡೆಸುವುದು ಇತರರಿಗಷ್ಟೇ ಅಲ್ಲ, ತನಗೂ ಬಹಳ ಒಳ್ಳೆಯದೆಂದು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಯಾರೇ ಆಗಲಿ, ಮನಸ್ಸಿನಲ್ಲಿ ಯಾವುದಾದರೊಂದು ವಿಕಾರಕ್ಕೆ ಎಡೆಕೊಡದೆ, ಮನಸ್ಸಿನಲ್ಲಿ ಯಾವುದಾದರೂ ಮಾಲಿನ್ಯ ತಂದುಕೊಳ್ಳದೆ, ಯಾವ ರೀತಿಯ ಶಾರೀರಿಕ ಪಾಪಕರ್ಮಗಳನ್ನಾಗಲಿ ಮಾತಿನ ಮೂಲಕ ಕೆಟ್ಟ ಕರ್ಮಗಳನ್ನಾಗಲಿ ಮಾಡಲು ಸಾಧ್ಯವಿಲ್ಲವೆಂದು ಸಾಧಕನಿಗೆ ಮನದಟ್ಟಾಗತೊಡಗುತ್ತದೆ. ಯಾರೇ ಆಗಲಿ, ಜೀವಹತ್ಯೆ ಮಾಡಬೇಕಾದರೆ ಭಯಂಕರ ಸಿಟ್ಟು, ದ್ವೇಷ, ದುರ್ಭಾವನೆಗೆ ಎಡೆಕೊಡದೆ ಈ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಇದೇ ರೀತಿ ಯಾವುದೇ ಕೆಟ್ಟ ಕೆಲಸ ಶರೀರದಿಂದಲೋ ಅಥವಾ ವಾಣಿಯ ಮುಖಾಂತರವೋ ಮಾಡಬೇಕಾದರೆ ಒಂದಿಲ್ಲೊಂದು ವಿಕಾರದ ಉತ್ಪತ್ತಿ ಆಗಿಯೇ ಇರುತ್ತದೆ ಮತ್ತು ಮನಸ್ಸು ಅಶುದ್ಧವಾಗಿಯೇ ಇರುತ್ತದೆ. ಈ ವಿಷಯ ಒಬ್ಬ ವಿಪಶ್ಯನಾ ಸಾಧಕನಿಗೆ ಬಹಳ ಸ್ಪಷ್ಟವಾಗಿ ತಿಳಿಯುತ್ತದೆ. ಏಕೆಂದರೆ ವಿಪಶ್ಯನದಲ್ಲಿ ನಮ್ಮೊಳಗಿನ ಸತ್ಯವನ್ನು ಅರಿಯುವ ಕೆಲಸವನ್ನೇ ಮಾಡುತ್ತೇವೆ. ಆದ್ದರಿಂದ ನಾನು ಈ ಪಂಚಶೀಲಗಳ ಪಾಲನೆ ಮಾಡುವುದು ಇತರರ ಉಪಕಾರಕ್ಕಾಗಿ ಅಲ್ಲ, ನನ್ನ ಉಪಕಾರಕ್ಕಾಗಿಯೇ ಎಂದು ಸ್ಪಷ್ಟವಾಗಿ ತಿಳಿಯತೊಡಗುತ್ತದೆ. ಇದು ನಿಜವಾದ ಸ್ವಾರ್ಥ. ನನ್ನ ಹಿತಕ್ಕಾಗಿಯೇ ನಾನು ಶರೀರದಿಂದಾಗಲಿ ವಾಣಿಯಿಂದಾಗಲಿ ಬೇರೆಯವರಿಗೆ ಹಾನಿ ಮಾಡುವಂಥ ಯಾವ ಕೆಲಸವನ್ನೂ ಮಾಡಬಾರದು. ಏಕೆಂದರೆ ನಾನು ಮನಸ್ಸಿನಲ್ಲಿ ಯಾವುದೇ ದುರ್ಭಾವನೆಯನ್ನು ಅಥವಾ ವಿಕಾರವನ್ನು ಉಂಟುಮಾಡಿಕೊಂಡ ಒಡನೆಯೇ ನನಗೆ ದುಃಖ ಆರಂಭವಾಗುತ್ತದೆ ಮತ್ತು ನಾನು ನನಗೇ ಹಾನಿ ಮಾಡಿಕೊಳ್ಳತೊಡಗುತ್ತೇನೆ ಎನ್ನುವ ಮಾತು ಬಹಳ ನಿಚ್ಚಳವಾಗಿ ತಿಳಿಯತೊಡಗುತ್ತದೆ. ಈ ಸಾಧನಾವಿಧಿಯಲ್ಲಿ ಬೆಳೆಯುತ್ತಾ ಹೋದ ಹಾಗೆ ನೀತಿಯುತ ಬಾಳ್ವೆ ನಡೆಸುವುದು ಬಹಳ ಸುಲಭವಾಗುತ್ತಾ ಹೋಗುತ್ತದೆ. ಸಾತ್ವಿಕ ನೈತಿಕ ಬಾಳ್ವೆ ನಡೆಸುವುದರಿಂದ ಇತರರಿಗಷ್ಟೇ ಲಾಭವಾಗುವುದಿಲ್ಲ, ತನಗೂ ಇದರಿಂದ ಲಾಭವಾಗುತ್ತದೆ ಎನ್ನುವುದು ಪ್ರತ್ಯಕ್ಷ ಅನುಭವದ ಮುಖಾಂತರ ತಿಳಿಯತೊಡಗುತ್ತದೆ. ಇದರಿಂದ ತನಗೇ ಹೆಚ್ಚು ಶ್ರೇಯಸ್ಸಾಗುತ್ತದೆ ಎಂದು ಮನವರಿಕೆಯಾಗುತ್ತದೆ. ಇಡೀ ಮಾರ್ಗ ಈ ಪಂಚಶೀಲಗಳ ಪಾಲನೆಗಾಗಿಯೇ ಇದೆ. ಸಹಜ ಸ್ವಾಭಾವಿಕ ಉಸಿರನ್ನು ಗಮನಿಸುವುದರ ಮುಖಾಂತರ ಮನಸ್ಸನ್ನು ತನ್ನ ಹಿಡಿತಕ್ಕೆ ತಂದುಕೊಳ್ಳುವುದಕ್ಕಾಗಿ ಮನಸ್ಸಿನಲ್ಲಿ ಏಳುವ ಹಲವು ಆಲೋಚನೆಗಳನ್ನು, ಅವುಗಳಿಂದಾಗಿ ಶರೀರದ ಮೇಲೆ ತೋರುವ ಸಂವೇದನೆಗಳನ್ನು ಗಮನಿಸುವ ಮೂಲಕ ಮನಸ್ಸನ್ನು ಶುದ್ಧ ಮಾಡುವುದಕ್ಕಾಗಿಯೇ ಇದೆ ಮತ್ತು ಇದು ಎಲ್ಲರಿಗೂ ಸಮಾನ ರೂಪದಲ್ಲಿ ಸಾಧನೆಗೆ ಅಳವಡುವಂಥದ್ದು. ಅದೇ ಕಾರಣದಿಂದ ಕೇವಲ ಈ ಧ್ಯಾನ ಕೇಂದ್ರದಲ್ಲಿ ಮಾತ್ರವಲ್ಲ, ಪ್ರಪಂಚದ ಎಲ್ಲ ವಿಪಶ್ಯನಾ ಕೇಂದ್ರಗಳಲ್ಲಿ ಹಲವು ಧರ್ಮಗಳ, ಹಲವು ದೇಶಗಳ, ಹಲವು ಜಾತಿಗಳ ಜನರು ಬಂದು ಧ್ಯಾನ ಮಾಡಿ ಒಂದೇ ಥರದ ಲಾಭ ಪಡೆಯುತ್ತಾರೆ. ಇದರಲ್ಲಿ ಧರ್ಮ ಪರಿವರ್ತನೆಯ ಪ್ರಶ್ನೆಯೇ ಇಲ್ಲ. ಇಲ್ಲಿ ಬರುವವರು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಪರಿವರ್ತಿತರಾಗಬೇಕಿಲ್ಲ. ಈ ಸಾಧನಾ ವಿಧಿಗೂ ಧರ್ಮ ಪರಿವರ್ತನೆಗೂ ಯಾವ ಸಂಬಂಧವೂ ಇಲ್ಲ. ಏಕೆಂದರೆ ಈ ಸಾಧನಾ ವಿಧಿ ಯಾವ ಸಂಪ್ರದಾಯದ ಸೀಮೆಯಿಂದ ಬದ್ಧವಾಗಿಲ್ಲ, ಇದು ಸಾರ್ವಜನಿಕವಾಗಿದೆ. ಈ ಸಾಧನಾ ವಿಧಿ ಗೌತಮ್ ಬುದ್ಧನಿಂದ ಬೋಧಿಸಲ್ಪಟ್ಟಿದ್ದರೂ ಇದು ಸಾರ್ವಜನಿಕವಾಗಿದೆ. ಏಕೆಂದರೆ ಆತನ ಬೋಧನೆ ಸಾರ್ವಜನಿಕವಾಗಿತ್ತು. ಆತನಿಗೆ ಜನರನ್ನು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಪರಿವರ್ತನೆ ಮಾಡುವ ಆಸಕ್ತಿ ಇರಲಿಲ್ಲ. ಆತನಿಗೆ ಒಂದು ಮತವನ್ನು ಹುಟ್ಟುಹಾಕುವ ಅಭಿಪ್ರಾಯವೂ ಇರಲಿಲ್ಲ. ಆತ ದುಃಖದಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡುವಲ್ಲಿ ಆಸಕ್ತನಾಗಿದ್ದ. ಈ ಅದ್ಭುತ ಸಾಧನಾವಿಧಿಯನ್ನು ಜನರು ಅನುಸರಿಸಿದರೆ ಅವರು ತಮ್ಮ ತಮ್ಮ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಇದೇ ಸದುದ್ದೇಶದಿಂದ ಈಗಲೂ ಜನರಿಗೆ ತಮ್ಮ ತಮ್ಮ ದುಃಖಗಳಿಂದ ಹೊರಬರಲೆಂದು ಈ ವಿಧಿಯನ್ನು ಬೋಧಿಸಲಾಗುತ್ತಿದೆ. ಒಬ್ಬ ಹಿಂದೂ ತನ್ನನ್ನು ಇಡೀ ಜೀವನ ಹಿಂದುವೆಂದೇ ಕರೆದುಕೊಳ್ಳಲಿ, ಒಬ್ಬ ಮುಸಲ್ಮಾನ ತನ್ನನ್ನು ಮುಸಲ್ಮಾನನೆಂದೇ ಕರೆದುಕೊಳ್ಳಲಿ, ಒಬ್ಬ ಕ್ರೈಸ್ತ ತನ್ನನ್ನು ಕ್ರೈಸ್ತನೆಂದೂ, ಒಬ್ಬ ಜೈನ ತನ್ನನ್ನು ಜೈನನೆಂದೂ, ಒಬ್ಬ ಬೌದ್ಧ ತನ್ನನ್ನು ಬೌದ್ಧನೆಂದು ಕರೆದುಕೊಳ್ಳಲಿ, ಇದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಮುಖ್ಯವಾದದ್ದೆಂದರೆ ಮನುಷ್ಯರು ಒಳ್ಳೆಯ ಮನುಷ್ಯರಾಗಬೇಕೆಂಬುದು ಗುರಿ, ಮತ್ತು ಈ ಸಾಧನಾವಿಧಿ ನಮ್ಮ ಧಮ್ಮ, ಸರ್ವರಿಗೂ ಹೊಂದುವ ಧಮ್ಮ. ಹೀಗೆ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ಮನುಷ್ಯನನ್ನಾಗಲು ಸಹಾಯ ಮಾಡಲೆಂದೇ ಇದೆ. ಒಬ್ಬ ವ್ಯಕ್ತಿ ಒಳ್ಳೆಯ ಮನುಷ್ಯನೇ ಆಗದಿದ್ದರೆ ಒಬ್ಬ ಒಳ್ಳೆಯ ಹಿಂದೂವೋ, ಒಬ್ಬ ಒಳ್ಳೆಯ ಮುಸಲ್ಮಾನನೋ, ಒಬ್ಬ ಒಳ್ಳೆಯ ಕ್ರಿಸ್ತನೋ, ಒಬ್ಬ ಒಳ್ಳೆಯ ಬೌದ್ಧ ಅಥವಾ ಜೈನನೋ ಆಗುವುದು ಹೇಗೆ ಸಾಧ್ಯ? ಒಬ್ಬ ಒಳ್ಳೆಯ ಮನುಷ್ಯನಾಗುವುದು ಮುಖ್ಯ. ಆದ್ದರಿಂದ ಇದರಲ್ಲಿ ಧರ್ಮ ಪರಿವರ್ತನೆ ಇಲ್ಲ, ಆದರೆ ಒಂದು ಪರಿವರ್ತನೆ ಖಂಡಿತ ಇದೆ. ಈ ಪರಿವರ್ತನೆ ಎಂದರೆ ನೀವು ದುಃಖದಿಂದ ಸುಖಕ್ಕೆ ಪರಿವರ್ತಿತರಾಗುತ್ತೀರಿ, ಬಂಧನದಿಂದ ಮುಕ್ತಿಗೆ ಪರಿವರ್ತಿತರಾಗುತ್ತೀರಿ, ಅಜ್ಞಾನದಿಂದ ಜ್ಞಾನಕ್ಕೆ ಪರಿವರ್ತಿತರಾಗುತ್ತೀರಿ. ಈ ಸಾಧನಾವಿಧಿಯ ಲಾಭವನ್ನು ಪಡೆಯಿರಿ, ನಿಮ್ಮ ಸ್ವಂತ ಲಾಭಕ್ಕಾಗಿ ಮತ್ತು ಹಲವರ ಲಾಭಕ್ಕಾಗಿ, ಬಹಳ ಮಂದಿಯ ಲಾಭಕ್ಕಾಗಿ. ನಿಮಗೆ ಈ ಸಾಧನಾವಿಧಿಯನ್ನು ಪರೀಕ್ಷಿಸಿ ನೋಡಲು ಅವಕಾಶ ಮತ್ತು ಸಮಯ ಸಿಗಲಿ. ನೀವೆಲ್ಲರೂ ಈ ಸಾಧನಾವಿಧಿಯ ಪ್ರಯೋಜನ ಪಡೆದು ನಿಮ್ಮ ಎಲ್ಲ ದುಃಖಗಳಿಂದ ಮುಕ್ತರಾಗುವಂತಾಗಲಿ. ನಿಮಗೆ ಇದರಿಂದ ಸಂಪೂರ್ಣ ಶಾಂತಿ, ಸಾಮರಸ್ಯ ಮತ್ತು ನಿಜವಾದ ನೆಮ್ಮದಿ ಸಿಗುವಂತಾಗಲಿ. ನಿಮಗೆಲ್ಲರಿಗೂ ನಿಜವಾದ ಶಾಂತಿಯ ಸುಖ ನೆಮ್ಮದಿ ಸಿಗಲಿ.
So